ಮೈಸೂರು ವಿಶ್ವವಿದ್ಯಾನಿಲಯ ದೃಷ್ಟಿ ಯೋಜನೆ ಅರ್ಪಿಸುತ್ತಿದೆ ಬಾನುಲಿ ಪಾಠ. ಈ ಬಾನುಲಿ ಪಾಠದಲ್ಲಿ ಬಿಎ ಪದವಿಯ ಮೂರನೇ ಸೆಮಿಸ್ಟರ್ನ ಅರ್ಥಶಾಸ್ತ್ರ ವಿಭಾಗದ ಒಂದನೇ ಘಟಕವನ್ನು ಪಾಠ ಮಾಡುವವರು ತುಮಕೂರಿನ ಶ್ರೀದೇವಿ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಸುರೇಶ್ ಸಿ. ಈಗ ಕೇಳೋಣ ಮೂರನೇ ಸಂಚಿಕೆ.
ಆತ್ಮೀಯ ವಿದ್ಯಾರ್ಥಿಗಳಿಗೆ ಈ ದಿನದ ಸಂಚಿಕೆಗೆ ಆತ್ಮೀಯ ಸ್ವಾಗತ. ಕಳೆದ ಸಂಚಿಕೆಯಲ್ಲಿ ಆರ್ಥಿಕ ವಿಶ್ಲೇಷಣೆಯಲ್ಲಿ ಗಣಿತಾತ್ಮಕ ಮತ್ತು ಸಂಖ್ಯಾಶಾಸ್ತ್ರೀಯ ವಿಧಾನ ಎಂಬ ಪತ್ರಿಕೆಯ ಮೊದಲನೇ ಅಧ್ಯಯನದ ಕೆಲವು ಪರಿಕಲ್ಪನೆಗಳ ಬಗ್ಗೆ ತಿಳ್ಕೊಂಡಿದ್ವು. ಸೊ ಅದರಲ್ಲಿ ಬೇಡಿಕೆ ಮತ್ತು ಪೂರೈಕೆಯ ಬಿಂಬಕದ ಬಗ್ಗೆ ತಿಳ್ಕೊಂಡಿದ್ವು. ಸೊ ಈ ತರಗತಿಯಲ್ಲಿ ಬೇಡಿಕೆ ಮತ್ತು ಪೂರೈಕೆಯ ಬಿಂಬಕಗಳಿಗೆ ಉದಾಹರಣೆಗಳ ಬಗ್ಗೆ ತಿಳ್ಕೊಳ್ಳೋಣ. ಎಕ್ಸಾಂಪಲ್ಸ್ ಫಾರ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಫಂಕ್ಷನ್ಸ್. ಸೊ ಇದಕ್ಕೆ ಉತ್ತಮ ಉದಾಹರಣೆ ಅಂತಂದರೆ ದ್ರವ್ಯದ ಒಲವಿನ ಬಿಂಬಕಗಳು, ಲಿಕ್ವಿಡಿಟಿ ಪ್ರಿಫರೆನ್ಸ್ ಫಂಕ್ಷನ್ಸ್. ದ್ರವ್ಯದ ಒಲವು ಎಂದರೆ ನಗದು ಹಣಕ್ಕಿರುವಂತಹ ಬೇಡಿಕೆ ಎಂದರ್ಥ. ವ್ಯವಹಾರಗಳನ್ನು ನಡೆಸುವಂಥ ಉದ್ದೇಶದಿಂದ ಮತ್ತು ಮುಂಜಾಗರೂಕತೆಯ ಉದ್ದೇಶದಿಂದ, ಸಟ್ಟ ವ್ಯಾಪಾರದ ಉದ್ದೇಶದಿಂದ. ಸೊ ಹೀಗೆ ಈ ಮೂರು ಉದ್ದೇಶಗಳಿಗೋಸ್ಕರವಾಗಿ ಜನರು ನಗದು ಹಣಕ್ಕೆ ಬೇಡಿಕೆಯನ್ನು ವ್ಯಕ್ತಪಡಿಸ್ತಾರೆ ಅಂತೇಳಿ ತಿಳ್ಕೊಳ್ಬಹುದು. ಸೊ ಈ ನಗದ ಹಣದ ಬೇಡಿಕೆಯು ಬಡ್ಡಿಯ ದರವನ್ನು ನಿರ್ಧರಿಸುತ್ತೆ ಅಂತೇಳಿ ಪ್ರಮುಖವಾಗಿ ತಿಳ್ಕೊಳ್ಬೋದು. ಅಂದರೆ ಜನರು ಈ ವಿವಿಧ ಮೂರು ಉದ್ದೇಶಗಳಿಗೋಸ್ಕರವಾಗಿ ಪಡೆಯುವಂತಹ ಹಣವನ್ನು, ಅಂದರೆ ವ್ಯವಹಾರಿಕ ಉದ್ದೇಶ ಅಂತಂದರೆ ದೈನಂದಿನ ಖರ್ಚು ವೆಚ್ಚಗಳನ್ನು ಅಥವಾ ದೈನಂದಿನ ಜೀವನದ ಅಗತ್ಯತೆಗಳನ್ನು ಪೂರೈಸಿಕೊಳ್ಳೋದಕ್ಕೋಸ್ಕರವಾಗಿ ತಮ್ಮ ಆದಾಯದ ಒಂದು ಭಾಗವನ್ನು ನಗದು ರೂಪದಲ್ಲಿ ಇರಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಅದೇ ರೀತಿ ಮುಂಜಾಗರೂಕತೆಯ ಉದ್ದೇಶ ಎಂದರೆ ಜೀವನದಲ್ಲಿ ಆಕಸ್ಮಿಕವಾಗಿ ಎದುರಾಗ್ತಕ್ಕಂತಹ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಅಥವಾ ಸಮರ್ಥವಾಗಿ ಅವುಗಳನ್ನು ನಿವಾರಣೆ ಮಾಡುವಂತಹ ಉದ್ದೇಶಗಳಿಂದ, ಮುಂಜಾಗರೂಕತೆಯ ಉದ್ದೇಶದಿಂದ ಹಣವನ್ನು ಇರಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಉದಾಹರಣೆಗೆ ಮುಂದಿನ ಶೈಕ್ಷಣಿಕ ಅನುಕೂಲತೆಯ ಉದ್ದೇಶದಿಂದ ಆಗಿರ್ಬೋದು ಅಥವಾ ಮುಂದಿನ ದಿನಗಳಲ್ಲಿ ಎದುರಾಗಬಹುದಾದಂತಹ ಖರ್ಚುಗಳನ್ನು ಗಮನದಲ್ಲಿಟ್ಕೊಳ್ತಕ್ಕಂಥದ್ದಾಗಿರ್ಬೋದು ಅಥವಾ ಮುಂದಿನ ದಿನಗಳಲ್ಲಿ ಏಕಕಾಲದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಹಣವನ್ನು ವಿನಿಯೋಗ ಮಾಡ್ತಕ್ಕಂತಹ ಯಾವುದೇ ಉದ್ದೇಶಗಳನ್ನು ಒಳಗೊಂಡಿದ್ರೂ ಸಹ ಮುಂಜಾಗರೂಕತೆಯ ಉದ್ದೇಶದಿಂದ ಹಣವನ್ನು ಉಳಿತಾಯವನ್ನು ಮಾಡ್ತಾರೆ. ಅದೇ ರೀತಿ ಸಟ್ಟ ವ್ಯಾಪಾರ ಎಂದರೆ ವಸ್ತುಗಳ ಬೆಲೆ ಕಡಿಮೆ ಇದ್ದಂಥ ಸಂದರ್ಭದಲ್ಲಿ ಆ ವಸ್ತುಗಳನ್ನು ಕೊಳ್ಳುವುದರ ಮೂಲಕವಾಗಿ ಅಧಿಕ ಬೇಡಿಕೆ ಬಂದಾಗ ಮಾರಾಟ ಮಾಡುವುದರ ಮೂಲಕ ಅಧಿಕ ಲಾಭವನ್ನು ಗಳಿಸುವಂತಹ ಉದ್ದೇಶದಿಂದ ತಮ್ಮ ಆದಾಯದ ಒಂದು ಭಾಗವನ್ನು ಸಟ್ಟ ವ್ಯಾಪಾರದ ಉದ್ದೇಶಕ್ಕೋಸ್ಕರವಾಗಿ ಇರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಈ ಮೂರು ಉದ್ದೇಶಗಳಿಗೋಸ್ಕರವಾಗಿ ನಗದು ಹಣಕ್ಕೆ ಬೇಡಿಕೆ ವ್ಯಕ್ತವಾಗುತ್ತದೆ ಅಥವಾ ಜನರು ವ್ಯಕ್ತಪಡಿಸ್ತಾರೆ ಅಂತಕ್ಕಂಥದ್ದನ್ನು ಪ್ರಮುಖವಾಗಿ ತಿಳ್ಕೊಳ್ತೀವಿ. ಸೊ ಈ ಹಣದ ಬೇಡಿಕೆಯು ಬಡ್ಡಿ ದರವನ್ನು ನಿರ್ಧರಿಸುತ್ತೆ ಎಂಬುದನ್ನು ತಿಳ್ಕೊಳ್ಬೇಕಾಗಿದೆ. ಅಂದರೆ ಈ ಬಡ್ಡಿ ದರ ಹೇಗೆ ನಿರ್ಧಾರ ಆಗುತ್ತೆ ಅಂತಂದರೆ, ಒಂದು ನಿರ್ದಿಷ್ಟ ಕಾಲಾವಧಿಯಲ್ಲಿ ಹಣದ ಪೂರೈಕೆ ಸ್ಥಿರವಾಗಿರುತ್ತೆ ಅಂತೇಳಿ ಭಾವಿಸ್ಕೊಂಡ್ರೆ ಹಣದ ಬೇಡಿಕೆಯು ಹಣದ ಬಡ್ಡಿ ದರವನ್ನು ನಿರ್ಧರಿಸುತ್ತೆ. ಸಾಮಾನ್ಯವಾಗಿ ಹಣಕ್ಕಿರ್ತಕ್ಕಂಥ ಬೇಡಿಕೆ ಪ್ರಮಾಣ ಹೆಚ್ಚಾದಾಗ ಬಡ್ಡಿಯ ದರ ಏನಾಗಿರ್ಬೋದು? ಉದಾಹರಣೆಗೆ ನೀವೆಲ್ಲರೂ ಯಾವುದಾದ್ರೂ ಒಂದು ಉದ್ದೇಶಗಳಿಗೆ ಹಣಕ್ಕೆ ಬೇಡಿಕೆ ವ್ಯಕ್ತಪಡಿಸಿದಾಗ ಬಡ್ಡಿಯ ದರ ಏನಾಗುತ್ತೆ ಅಂತಕ್ಕಂಥದ್ದನ್ನು ಸಾಮಾನ್ಯವಾಗಿ ನೀವು ತಿಳ್ಕೊಳ್ಬೋದು. ನಿಮ್ಮೆಲ್ಲರಿಗೂ ನಿಜ ಜೀವನದಲ್ಲಿ ಈ ರೀತಿಯ ಅನುಭವಗಳಾಗಿರುತ್ತೆ ಅಂತಕ್ಕಂಥದ್ದನ್ನು ನೋಡ್ಬೋದು. ಸಾಮಾನ್ಯವಾಗಿ ಹಣಕ್ಕೆ ಬೇಡಿಕೆಯನ್ನು ವ್ಯಕ್ತಪಡಿಸಿದಾಗ ಹಣಕ್ಕಿರ್ತಕ್ಕಂತಹ ಬಡ್ಡಿಯ ದರ ಹೆಚ್ಚಾಗುತ್ತೆ. ಅದೇ ರೀತಿ ಹಣದ ಬೇಡಿಕೆಯ ಪ್ರಮಾಣ ಕಡಿಮೆ ಆದಂಥ ಸಂದರ್ಭದಲ್ಲಿ ಬಡ್ಡಿಯ ದರ ಕಡಿಮೆ ಆಗುತ್ತೆ. ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ತಿಳ್ಕೊಳ್ಳೋಣ. ಹಣದ ಬೇಡಿಕೆ ಬಡ್ಡಿಯ ದರವನ್ನು ನಿರ್ಧರಿಸುತ್ತೆ. ಹಣಕ್ಕಿರುವಂತಹ ಬೇಡಿಕೆಯ ಪ್ರಮಾಣ ಹೆಚ್ಚಾಗ್ತಾ ಹೋದಾಗ ಬಡ್ಡಿಯ ದರ ಹೆಚ್ಚಾಗುತ್ತೆ. ಹಣದ ಬೇಡಿಕೆಯ ಪ್ರಮಾಣ ಕಡಿಮೆ ಆಗ್ತಾ ಬಂದಾಗ ಬಡ್ಡಿಯ ದರ ಕಡಿಮೆಯಾಗುತ್ತೆ ಅಂತಕ್ಕಂಥದ್ದನ್ನು. ಸೊ ಅದೇ ರೀತಿ ಮತ್ತೊಂದು ಉದಾಹರಣೆಯನ್ನು ಕೊಡಬೇಕು ಅಂತಂದರೆ ಉತ್ಪಾದನಾ ಸಾಧ್ಯತಾ ರೇಖೆ, ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್. ಉತ್ಪಾದನಾ ಸಾಧ್ಯತಾ ರೇಖೆ ಎಂದರೆ ಒಂದು ರಾಷ್ಟ್ರದ ಗರಿಷ್ಠ ಉತ್ಪಾದಕತೆಯ ಮಿತಿಯನ್ನು ತಿಳಿಸುವಂತಹ ರೇಖೆ ಅಂತೇಳಿ ಭಾವಿಸ್ಬೋದು. ಈ ರೇಖೆಯನ್ನು ವಿವಿಧ ಪರ್ಯಾಯ ಹೆಸರುಗಳಿಂದನೂ ಸಹ ಕರೀತಕ್ಕಂಥದ್ದು ಗಮನಿಸ್ಬೋದು. ಇದನ್ನು ಪರಿವರ್ತನಾ ರೇಖೆ ಅಂತೇಳಿ ಕರಿತೀವಿ. ಇದನ್ನು ಗರಿಷ್ಠ ಉತ್ಪಾದಕತೆಯ ಮಿತಿ ರೇಖೆ ಅಂತೇಳಿ ಕರಿತೀವಿ. ಉತ್ಪಾದನಾ ಸಾಧ್ಯತಾ ರೇಖೆ ಅಂತೇಳಿ ಕರಿತೀವಿ. ಉತ್ಪಾದನಾ ಸಾಧ್ಯತಾ ರೇಖೆ ಅಂತಂದರೆ ಏನು ಅಂದರೆ, ಒಂದು ಸ್ಥಿರ ತಂತ್ರಜ್ಞಾನದಲ್ಲಿ ಸಂಪನ್ಮೂಲಗಳ ಬಳಕೆಯಿಂದ ಉತ್ಪಾದಿಸಬಹುದಾದ ಎರಡು ವಸ್ತುಗಳ ವಿವಿಧ ಸಂಯೋಜನೆಗಳನ್ನು ಸೂಚಿಸುವಂತಹ ರೇಖೆಯನ್ನು ಉತ್ಪಾದನಾ ಸಾಧ್ಯತಾ ರೇಖೆ ಅಂತೇಳಿ ಕರಿತೀವಿ. ಅಂದರೆ ತಮ್ಮ ಬಳಿಯಲ್ಲಿರುವಂತಹ ಮಿತ ಸಂಪನ್ಮೂಲಗಳ ಸಹಾಯದಿಂದ ಉತ್ಪಾದಿಸಲು ಸಾಧ್ಯವಿರುವ ಎರಡು ಸರಕುಗಳ ವಿವಿಧ ಸಂಯೋಜನೆಗಳನ್ನು ತಿಳಿಸುವಂತಹ ರೇಖೆಯೇ ಉತ್ಪಾದನಾ ಸಾಧ್ಯತಾ ರೇಖೆ. ಸೊ ಇದನ್ನು ಒಂದು ರಾಷ್ಟ್ರದ ದೃಷ್ಟಿಯಿಂದ ಅಥವಾ ಒಂದು ದೇಶದ ದೃಷ್ಟಿಯಿಂದ ಪರಿಗಣಿಸಿದಂಥ ಸಂದರ್ಭದಲ್ಲಿ ಒಂದು ರಾಷ್ಟ್ರ ತನ್ನ ಮಿತ ಸಂಪನ್ಮೂಲಗಳ ಸಹಾಯದಿಂದ ಎರಡು ವಸ್ತುಗಳನ್ನು ಉತ್ಪಾದಿಸುತ್ತೆ ಅಂತೇಳಿ ಭಾವಿಸ್ಕೊಂಡಾಗ ಆ ಮಿತ ಸಂಪನ್ಮೂಲಗಳ ಸಹಾಯದಿಂದ ಆ ಎರಡು ವಸ್ತುಗಳನ್ನು ಹೇಗೆ ಗರಿಷ್ಠ ಪ್ರಮಾಣದಲ್ಲಿ ಉತ್ಪಾದಿಸಲು ಸಾಧ್ಯ ಎಂಬುದನ್ನು ತಿಳಿಸ್ತಕ್ಕಂಥದ್ದೇ ಉತ್ಪಾದನಾ ಸಾಧ್ಯತಾ ರೇಖೆಯ ಪರಿಕಲ್ಪನೆ ಅಂತೇಳಿ ಪರಿಗಣಿಸ್ತೀವಿ. ಸೊ ಇದನ್ನು ಒಂದು ಉತ್ಪಾದನಾ ಸಾಧ್ಯತಾ ಪಟ್ಟಿ ಅಥವಾ ಒಂದು ಕಾಲ್ಪನಿಕ ಉದಾಹರಣೆಯ ಮೂಲಕವಾಗಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಸೊ ಇದರಲ್ಲಿ ಮೂರು ಅಂಶಗಳನ್ನು ಪರಿಗಣಿಸ್ತೀವಿ. ಅಂದರೆ ಒಂದು ಕಾಲಮ್ಮಲ್ಲಿ ಉತ್ಪಾದನಾ ಸಾಧ್ಯತಾ ಕೂಟಗಳು, ಮತ್ತೊಂದರಲ್ಲಿ ಬಟ್ಟೆಯ ಉತ್ಪಾದನೆ ಲಕ್ಷ ಮೀಟರ್ಗಳಲ್ಲಿ ಅಂತೇಳಿ ತಿಳ್ಕೊಳ್ಳೋಣ, ಮತ್ತೊಂದು ಕಾಲಮ್ಮಲ್ಲಿ ಸಕ್ಕರೆ ಲಕ್ಷ ಟನ್ಗಳಲ್ಲಿ ಅಂತೇಳಿ ತಿಳ್ಕೊಳ್ಳೋಣ. ಅಂದರೆ ಒಂದು ರಾಷ್ಟ್ರ ತನ್ನ ಬಳಿಯಲ್ಲಿರ್ತಕ್ಕಂತಹ ಸಂಪನ್ಮೂಲಗಳ ಸಹಾಯದಿಂದ ಈ ಎರಡು ಸರಕುಗಳನ್ನು ಉತ್ಪಾದನೆ ಮಾಡೋದಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ಆ ಎರಡು ಸರಕುಗಳ ವಿವಿಧ ಸಂಯೋಜನೆಗಳಲ್ಲಿ ಹೇಗೆ ತನ್ನ ಉತ್ಪಾದನಾ ಸಾಧ್ಯತೆಯನ್ನು ಆಯ್ಕೆ ಮಾಡಿಕೊಳ್ಳುತ್ತೆ ಎಂಬುದನ್ನು ತಿಳ್ಕೊಳ್ಬೋದು. ಸೊ ಅದರಲ್ಲಿ ಮೊದಲನೇದಾಗಿ ಎ ಸಂಯೋಜನೆಯಲ್ಲಿ ಯಾವುದೇ ಬಟ್ಟೆಯನ್ನು ಉತ್ಪಾದನೆ ಮಾಡಿಲ್ಲ, ಅಂದರೆ ಶೂನ್ಯ. ಸಕ್ಕರೆ ಉತ್ಪಾದನೆ 15 ಲಕ್ಷ ಟನ್ಗಳಷ್ಟು ಉತ್ಪಾದನೆ ಮಾಡಿದೆ ಅಂತೇಳಿ ಭಾವಿಸೋಣ. ಬಿ ಉತ್ಪಾದನೆ ಸಾಧ್ಯತೆಯಲ್ಲಿ 1 ಲಕ್ಷ ಮೀಟರ್ಗಳಷ್ಟು ಬಟ್ಟೆ ಮತ್ತು 14 ಲಕ್ಷ ಟನ್ಗಳಷ್ಟು ಸಕ್ಕರೆಯನ್ನು ಉತ್ಪಾದನೆ ಮಾಡಿದ್ದಾರೆ. ಸಿ ಉತ್ಪಾದನಾ ಸಾಧ್ಯತೆಯಲ್ಲಿ 2 ಲಕ್ಷ ಮೀಟರಷ್ಟು ಬಟ್ಟೆ, 12 ಲಕ್ಷ ಟನ್ಗಳಷ್ಟು ಸಕ್ಕರೆ ಉತ್ಪಾದನೆಯನ್ನು ಮಾಡಿದ್ದಾರೆ. ಡಿ ಉತ್ಪಾದನಾ ಸಾಧ್ಯತೆಯಲ್ಲಿ 3 ಲಕ್ಷ ಮೀಟರಷ್ಟು ಬಟ್ಟೆ ಮತ್ತು 9 ಲಕ್ಷ ಟನ್ಗಳಷ್ಟು ಸಕ್ಕರೆಯನ್ನು ಉತ್ಪಾದಿಸಿರ್ತಾರೆ. ಈ ಉತ್ಪಾದನಾ ಸಾಧ್ಯತೆಯಲ್ಲಿ 4 ಲಕ್ಷ ಮೀಟರ್ಗಳಷ್ಟು ಬಟ್ಟೆ, 5 ಲಕ್ಷ ಟನ್ಗಳಷ್ಟು ಸಕ್ಕರೆಯನ್ನು ಉತ್ಪಾದಿಸಿದ್ದಾರೆ. ಎಫ್ ಉತ್ಪಾದನಾ ಸಾಧ್ಯತೆಯಲ್ಲಿ 5 ಲಕ್ಷ ಮೀಟರಷ್ಟು ಬಟ್ಟೆಯನ್ನು ಉತ್ಪಾದಿಸಿದ್ದಾರೆ, ಆದರೆ ಯಾವುದೇ ಸಕ್ಕರೆಯನ್ನು ಉತ್ಪಾದಿಸಿಲ್ಲ, ಅಂದರೆ ಸಕ್ಕರೆಯ ಉತ್ಪಾದಕತೆ ಶೂನ್ಯವಾಗಿರುತ್ತೆ. ಇಲ್ಲಿ ತಿಳ್ಕೊಂಡಿರ್ತಕ್ಕಂಥ ಎ ಬಿ ಸಿ ಡಿ ಇ ಎಫ್ ಈ 6 ಉತ್ಪಾದನಾ ಸಾಧ್ಯತೆಯಲ್ಲಿ ಯಾವ ಉತ್ಪಾದನೆಯನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು, ಉತ್ಪಾದನಾ ಸಾಧ್ಯತೆಯನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಆ ರಾಷ್ಟ್ರದ ಹಿತದೃಷ್ಟಿಯಿಂದ ಒಳ್ಳೆಯದು ಅಥವಾ ಹಿತದಾಯಕವಾಗಿದೆ ಅಂತಕ್ಕಂಥದ್ದನ್ನು ಪರಿಗಣಿಸಿದಾಗ, ಸಾಮಾನ್ಯವಾಗಿ ಯಾವುದೇ ಒಂದು ರಾಷ್ಟ್ರ ಒಂದೇ ಸರಕಿನ ಉತ್ಪಾದಕತೆಯಲ್ಲಿ ತನ್ನೆಲ್ಲ ಸಂಪನ್ಮೂಲಗಳನ್ನು ವಿನಿಯೋಗ ಮಾಡೋದಕ್ಕೆ ಇಚ್ಛೆ ಪಡಲ್ಲ. ಒಂದು ವೇಳೆ ಎ ಉತ್ಪಾದನಾ ಸಾಧ್ಯತೆಯಲ್ಲಿ ತಿಳಿಸಿದಂತೆ ಎಲ್ಲ ಸಂಪನ್ಮೂಲಗಳನ್ನು ಸಕ್ಕರೆಯ ಉತ್ಪಾದಕತೆಯಲ್ಲಿ ತೊಡಗಿಸಿದಾಗ 15 ಲಕ್ಷ ಟನ್ಗಳಷ್ಟು ಸಕ್ಕರೆಯ ಉತ್ಪಾದನೆಯನ್ನು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ, ಆದರೆ ಯಾವುದೇ ಬಟ್ಟೆಯ ಉತ್ಪಾದಕತೆಯನ್ನು ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಅದೇ ರೀತಿ ಎಫ್ ಉತ್ಪಾದನಾ ಸಾಧ್ಯತೆಯಲ್ಲಿ 5 ಲಕ್ಷ ಮೀಟರ್ಗಳಷ್ಟು ಬಟ್ಟೆಯನ್ನು ಉತ್ಪಾದನೆ ಮಾಡಿದಾಗ ಯಾವುದೇ ಸಕ್ಕರೆಯ ಉತ್ಪಾದಕತೆಯನ್ನು ಸಾಧಿಸೋದಕ್ಕೆ ಸಾಧ್ಯ ಆಗಲ್ಲ. ಸೊ ಇಂಥ ಸಂದರ್ಭದಲ್ಲಿ ಎ ಬಿ ಸಿ ಡಿ ಇ ಎಫ್ ಈ 6 ಉತ್ಪಾದನಾ ಸಾಧ್ಯತೆಗಳಲ್ಲಿ ಯಾವುದೇ ಉತ್ಪಾದನಾ ಸಾಧ್ಯತೆಯನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಅವಕಾಶಗಳು ಲಭ್ಯ ಇರುತ್ತೆ. ಸೊ ಹಾಗಾಗಿ ಗರಿಷ್ಠ ಮಿತಿ ಅಂತಂದರೆ ಈ 6 ಉತ್ಪಾದನಾ ಸಾಧ್ಯತೆಯಲ್ಲಿ ಯಾವುದೇ ಉತ್ಪಾದನಾ ಸಾಧ್ಯತೆಯನ್ನು ಆಯ್ಕೆ ಮಾಡಿಕೊಳ್ಳುವುದರ ಮೂಲಕವಾಗಿ ಉತ್ಪಾದಕತೆಯನ್ನು ಸಾಧಿಸುವಂತಹ ಅವಕಾಶಗಳು ಲಭ್ಯವಿರುತ್ತೆ. ಅಂದರೆ ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಎಂತಂದರೆ ಏನು ಅಂದರೆ, ಒಂದು ಸರಕಿನ ಉತ್ಪಾದಕತೆಯನ್ನು ಹೆಚ್ಚಿಸಬೇಕಾದಾಗ ಮತ್ತೊಂದು ವಸ್ತುವಿನ ಉತ್ಪಾದಕತೆಯನ್ನು ಕಡಿಮೆ ಮಾಡಬೇಕಾಗುತ್ತೆ, ಅಂದರೆ ತ್ಯಾಗ ಮಾಡಬೇಕಾಗುತ್ತೆ ಅಂತಕ್ಕಂಥದ್ದು. ಅಂದರೆ ಒಂದು ವಸ್ತುವಿನ ಉತ್ಪಾದಕತೆಯ ಸಾಧ್ಯತೆಯನ್ನು ಉತ್ಪಾದಕತೆಯ ಪ್ರಮಾಣವನ್ನು ಹೆಚ್ಚಿಸಲು ಮತ್ತೊಂದು ವಸ್ತುವಿನ ಉತ್ಪಾದಕತೆಯನ್ನು ತ್ಯಾಗವನ್ನು ಮಾಡಬೇಕಾಗುತ್ತೆ. ಇದನ್ನು ಒಂದು ರೇಖಾಚಿತ್ರದ ಸಹಾಯದಿಂದ ವಿಶ್ಲೇಷಣೆಯನ್ನು ಮಾಡ್ಬೋದು. ಅಂದರೆ ಆತ್ಮೀಯ ವಿದ್ಯಾರ್ಥಿಗಳೇ ಗಮನವಿಟ್ಟು ತಿಳ್ಕೊಳ್ಳಿ, ರೇಖಾಚಿತ್ರದಲ್ಲಿ ಇದನ್ನು ಹೇಗೆ ವಿಶ್ಲೇಷಣೆಯನ್ನು ಮಾಡ್ತೇವೆ ಅಂತಂದರೆ, ಓ ಎಕ್ಸ್ ತಲಾಕ್ಷದಲ್ಲಿ ಬಟ್ಟೆಯನ್ನು ಲಕ್ಷ ಮೀಟರ್ಗಳಲ್ಲಿ ಮಾಪನವನ್ನು ಮಾಡ್ತೇವೆ ಅಂತೇಳಿ ಭಾವಿಸಿ, ಓ ವೈ ಅಕ್ಷದಲ್ಲಿ ಸಕ್ಕರೆಯನ್ನು ಲಕ್ಷ ಟನ್ಗಳಲ್ಲಿ ಮಾಪನ ಮಾಡ್ತೀವಿ ಅಂತ ತಿಳ್ಕೊಳ್ಳಿ. ಸೊ ಇದನ್ನು ಒ ವೈ ಅಕ್ಷದ ಮೇಲಿರುವಂತಹ 15 ಲಕ್ಷ ಟನ್ ಬಿಂದುವಿನಿಂದ ಒ ಎಕ್ಸ್ ಅಕ್ಷದ ಮೇಲಿರುವಂತಹ 5 ಲಕ್ಷ ಮೀಟರ್ ಬಟ್ಟೆಯನ್ನು ಸೂಚಿಸುವಂತಹ ಬಿಂದುವನ್ನು ಸಂಪರ್ಕಿಸುವಂತಹ ರೇಖೆಯನ್ನು ಜೋಡಿಸಿದಾಗ ಎ ಬಿ ಸಿ ಡಿ ಇ ಎಫ್ ಎಂಬ ಉತ್ಪಾದನಾ ಸಾಧ್ಯತಾ ರೇಖೆ ಲಭ್ಯವಾಗುತ್ತೆ. ಈ ರೇಖೆಯ ಮೇಲಿರುವ ಯಾವುದೇ ಬಿಂದುವಿನ ಮೇಲೆ ಉತ್ಪಾದಕತೆಯನ್ನು ಸಾಧಿಸುವಂತಹ ಅವಕಾಶಗಳು ಲಭ್ಯವಿರುತ್ತೆ ಅಂತಕ್ಕಂಥದ್ದನ್ನು ಭಾವಿಸಬೇಕಾಗಿದೆ. ಅದೇ ರೀತಿ ಮತ್ತೊಂದು ಉದಾಹರಣೆಯನ್ನು ನೀಡೋದಾದರೆ, ಅಂದರೆ ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅಂಶ ಉತ್ಪಾದನಾ ಸಾಧ್ಯತಾ ರೇಖೆಯಲ್ಲಿ ಏನು ಅಂತಂದರೆ, ಸೊ ಇದನ್ನು ನಿಮ್ನ ಮಧ್ಯ ರೇಖೆ ಅಂತೇಳಿ ಕರಿತೀವಿ ಅಥವಾ ಕಾನ್ವೆಕ್ಸ್ ಟು ದಿ ಆರಿಜನ್ ಅಂತೇಳಿ ಕರಿತೀವಿ. ಅಂದರೆ ಒಂದು ವಸ್ತುವಿನ ಉತ್ಪಾದನೆಯನ್ನು ಹೆಚ್ಚಿಸಬೇಕಾದರೆ ಮತ್ತೊಂದು ವಸ್ತುವಿನ ಉತ್ಪಾದನೆಯನ್ನು ಕಡಿತಗೊಳಿಸಬೇಕಾಗುತ್ತೆ ಅಥವಾ ಕಡಿಮೆ ಮಾಡಬೇಕಾಗುತ್ತೆ ಅಂತಕ್ಕಂಥ ವಿಚಾರವನ್ನು ಉತ್ಪಾದನಾ ಸಾಧ್ಯತಾ ರೇಖೆಯಲ್ಲಿ ವ್ಯಕ್ತಪಡಿಸ್ತೇವೆ. ಅದೇ ರೀತಿ ಔದ್ಯಾಸೀನ ವಕ್ರರೇಖೆ, ಇಂಡಿಫರೆನ್ಸ್ ಕರ್ವ್. ಔದ್ಯಾಸೀನ ವಕ್ರರೇಖೆಗಳು ವಕ್ರರೇಖಾ ಬಿಂಬಕಕ್ಕೆ, ಅಂದರೆ ನಾನ್ ಲೀನಿಯರ್ ಫಂಕ್ಷನ್ ಎಂಬುದಕ್ಕೆ ಉದಾಹರಣೆಯಾಗಿ ತಿಳಿಸಬಹುದು. ವಕ್ರರೇಖಾ ಬಿಂಬಕದ ಸಮೀಕರಣದ ವಿಷಯದಲ್ಲಿ ಇದನ್ನು ರೇಖಾಚಿತ್ರದೊಂದಿಗೆ ವಿವರಿಸೋದಕ್ಕೆ ಅವಕಾಶಗಳಿದ್ದಾವೆ. ಅಂದರೆ ಔದ್ಯಾಸೀನ ವಕ್ರರೇಖೆಯಲ್ಲಿ 2 ಸರಕುಗಳನ್ನು ಅನುಭವಿಸಿದಾಗ ಒಬ್ಬ ವ್ಯಕ್ತಿಗೆ ಒಂದೇ ಪ್ರಮಾಣದ ತೃಪ್ತಿಯ ಮಟ್ಟ ಅಥವಾ ತುಷ್ಟಿಗುಣದ ಮಟ್ಟ ಲಭ್ಯವಾಗುವಂತಹ ರೇಖೆಯನ್ನು ಔದ್ಯಾಸೀನ ವಕ್ರರೇಖೆ ಅಥವಾ ಸಮ ತುಷ್ಟಿಗುಣ ರೇಖೆ ಅಥವಾ ಸಮತೃಪ್ತಿಯ ರೇಖೆ ಅಂತಲೂ ಸಹ ಇವುಗಳನ್ನು ಪರಿಗಣಿಸ್ತೀವಿ. ಅಂದರೆ ಒಂದೇ ಮಟ್ಟದ ತೃಪ್ತಿಯನ್ನು ವ್ಯಕ್ತಪಡಿಸುವ 2 ಸರಕುಗಳ ವಿವಿಧ ಸಂಯೋಜನೆಯನ್ನು ಸೂಚಿಸುವಂತಹ ರೇಖೆಯನ್ನು ಔದ್ಯಾಸೀನ ವಕ್ರರೇಖೆ ಎಂದು ಕರಿತೇವೆ. ಉದಾಹರಣೆಗೆ, ಒಂದು ಕಂಪನಿಯು ಎಕ್ಸ್ ಮತ್ತು ವೈ ಎಂಬ 2 ರೀತಿಯ ಐಸ್ ಕ್ರೀಮ್ಗಳನ್ನು ಉತ್ಪಾದಿಸುತ್ತಿದೆ. ಆ 2 ರೀತಿಯ ಐಸ್ ಕ್ರೀಮ್ಗಳ ಉತ್ಪಾದನೆ ಸಾಧ್ಯತೆಗಳನ್ನು ಒಂದು ಸಮೀಕರಣದ ಸಹಾಯದಿಂದ ಕಂಡುಹಿಡಿಯಬಹುದು. ಮೊದಲನೇದಾಗಿ ಎಕ್ಸ್ ಮೈನಸ್ 24 ಇಂಟು ವೈ ಮೈನಸ್ 36 240. ಸೊ ಇದರಲ್ಲಿ ಎಕ್ಸ್ 4 ಮೈನಸ್ 36 ಎಕ್ಸ್ ಮೈನಸ್ 244 ಪ್ಲಸ್ 864 240. ಎಕ್ಸ್ 4 ಮೈನಸ್ 36 ಎಕ್ಸ್ ಮೈನಸ್ 24 ವೈ ಇಂಟು ಸರಿ ಪ್ಲಸ್ 864 ಮೈನಸ್ 240 0. ಎಕ್ಸ್ 4 ಮೈನಸ್ 36 ಎಕ್ಸ್ ಮೈನಸ್ 24 ವೈ ಪ್ಲಸ್ 624 0. ಸೊ ಇದನ್ನು ಎಕ್ಸ್ ವ್ಯಾಲ್ಯೂ ಶೂನ್ಯವಾದಾಗ 0 ಮೈನಸ್ 24 ವೈ ಪ್ಲಸ್ 224 0 ಮೈನಸ್ 24 ವೈ ಪ್ಲಸ್ 224 0 ಆದಾಗ ವೈ ಇಸ್ ಈಕ್ವಲ್ ಟು 224 ಡಿವೈಡೆಡ್ ಬೈ 24. ಸೊ ಇದನ್ನು ಇದರ ಪರಿಹಾರ ಏನಾಗಿರುತ್ತೆ ಅಂದರೆ ವೈ ಇಸ್ ಈಕ್ವಲ್ ಟು 26 ಆಗುತ್ತದೆ. ವೈ ಇಸ್ ಈಕ್ವಲ್ ಟು ಶೂನ್ಯವಾಗಿರುವಾಗ 0 ಮೈನಸ್ 36 ಎಕ್ಸ್ ಮೈನಸ್ 0 ಪ್ಲಸ್ 624 ಇಸ್ ಈಕ್ವಲ್ ಟು 0 ಮೈನಸ್ 36 ಎಕ್ಸ್ ಪ್ಲಸ್ 224 ಇಸ್ ಈಕ್ವಲ್ ಟು 0. ಇಲ್ಲಿ ಎಕ್ಸ್ ಇಸ್ ಈಕ್ವಲ್ 224 ಡಿವೈಡೆಡ್ ಬೈ 36. 36 224 ಭಾಗಿಸಿದಾಗ ಎಕ್ಸ್ನ ಮೌಲ್ಯ 17.3 ಲಭ್ಯವಾಗುತ್ತದೆ. ಎಕ್ಸ್ ಇಸ್ ಈಕ್ವಲ್ ಟು 17.3 ಲಭ್ಯವಾಗುತ್ತದೆ. ಸೊ ಈ ರೀತಿಯಾಗಿ ಔದ್ಯಾಸೀನ ವಕ್ರರೇಖೆ ವಿಶ್ಲೇಷಣೆಯನ್ನು ಮಾಡಬಹುದು. ಅಂದರೆ ಔದ್ಯಾಸೀನ ವಕ್ರರೇಖಾ ಪರಿಕಲ್ಪನೆಯಲ್ಲಿ 2 ಸರಕುಗಳ ವಿವಿಧ ಸಂಯೋಜನೆಗಳನ್ನು ಆಯ್ಕೆ ಮಾಡಿಕೊಂಡಾಗ ಒಂದೇ ಪ್ರಮಾಣದ ತೃಪ್ತಿ ಲಭ್ಯವಾಗುತ್ತದೆ. ಅದೇ ಸಂದರ್ಭದಲ್ಲಿ ಒಂದು ವಸ್ತುವನ್ನು ಹೆಚ್ಚುವರಿಯಾಗಿ ಪಡಿಬೇಕಾದಾಗ ಮತ್ತೊಂದು ವಸ್ತುವಿನ ಅನುಭೋಗವನ್ನು ತ್ಯಾಗ ಮಾಡಬೇಕಾಗುತ್ತೆ. ಈ ತ್ಯಾಗದ ಪ್ರಮಾಣ ಪ್ರಾರಂಭದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ, ನಂತರದಲ್ಲಿ ಆ ತ್ಯಾಗದ ಪ್ರಮಾಣ ಇಳಿಮುಖವಾಗ್ತಾ ಬರುತ್ತೆ. ಆತ್ಮೀಯ ವಿದ್ಯಾರ್ಥಿಗಳೇ, ನೀವು ಕೇಳ್ಬೋದು ಯಾವ ರೀತಿ ಈ ತ್ಯಾಗದ ಪ್ರಮಾಣ ಕಡಿಮೆ ಆಗ್ತಾ ಬರುತ್ತೆ, ಸ್ಯಾಕ್ರಿಫೈಸ್ ಮಾಡ್ತಕ್ಕಂಥದ್ದು ಕಡಿಮೆ ಆಗ್ತಾ ಬರುತ್ತೆ ಅಂತಕ್ಕಂಥದ್ದು. ಅಂದರೆ ಎರಡು ವಸ್ತುಗಳನ್ನು ಅನುಭೋಗ ಮಾಡ್ತಿರ್ತಾರೆ ಅಂತ ತಿಳ್ಕೊಳ್ಳಿ. ಉದಾಹರಣೆಗೆ ಒಬ್ಬ ವ್ಯಕ್ತಿಯ ಬಳಿ 100 ರೂಪಾಯಿಗಳಿದೆ, ಒಂದು ವಸ್ತುವಿನ ಬೆಲೆ 10 ರೂಪಾಯಿ ಇದೆ ಅಂತ ತಿಳ್ಕೊಳ್ಳಿ. ಒಂದು ಬಾಳೆಹಣ್ಣು ಮತ್ತೊಂದು ಮಾವಿನ ಹಣ್ಣನ್ನು ಉದಾಹರಣೆಯಾಗಿ ತಗೊಳ್ಳೋಣ. ಬಾಳೆಹಣ್ಣು ತೊಗೊಂಡ್ರು ಒಂದು ಬಾಳೆಹಣ್ಣಿಗೆ 10 ರೂಪಾಯಿ ಬೆಲೆ ಇದೆ. ಮಾವಿನ ಹಣ್ಣನ್ನು ಪಡ್ಕೊಂಡಾಗಲೂ ಸಹ ಒಂದು ಮಾವಿನ ಹಣ್ಣಿನ ಬೆಲೆ 10 ರೂಪಾಯಿ ಇದೆ ಅಂತ ತಿಳ್ಕೊಳ್ಳೋಣ. ಅಂಥ ಸಂದರ್ಭದಲ್ಲಿ ಆ ಎರಡು ವಸ್ತುಗಳ ವಿವಿಧ ಸಂಯೋಜನೆಗಳಿಂದ ದೊರೆತಕ್ಕಂತಹ ತುಷ್ಟಿಗುಣದ ಪ್ರಮಾಣ ಒಂದೇ ಆಗಿರುತ್ತೆ. ಸಾಮಾನ್ಯವಾಗಿ ಮೊದಲು ಒಂದು ವಸ್ತುವಿನ ಹೆಚ್ಚು ಅನುಭೋಗ ಮಾಡ್ತಿರ್ತಾರೆ, ಒಂದು ವಸ್ತುವನ್ನು ಕಡಿಮೆ ಅನುಭೋಗ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳೋಣ. ಉದಾಹರಣೆಗೆ ಬಾಳೆಹಣ್ಣು 3 ಅನುಭೋಗ ಮಾಡ್ತಾ ಇದ್ದಾರೆ, ಮಾವಿನ ಹಣ್ಣು 7 ಇದೆ ಅಂತ ತಿಳ್ಕೊಳ್ಳೋಣ. ಸೊ ಆ ಸಂದರ್ಭದಲ್ಲಿ ಮತ್ತೊಂದು ಬಾಳೆಹಣ್ಣಿನ ಪ್ರಮಾಣವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ, ಮತ್ತೊಂದು ಬಾಳೆಹಣ್ಣನ್ನು ಹೆಚ್ಚುವರಿಯಾಗಿ ಪಡೆಯೋದಕ್ಕೆ ತ್ಯಾಗ ಮಾಡ್ತಕ್ಕಂತಹ ಮಾವಿನ ಹಣ್ಣಿನ ಸಂಖ್ಯೆ ಪ್ರಾರಂಭದಲ್ಲಿ ಜಾಸ್ತಿ ಇರುತ್ತೆ. ನಂತರದಲ್ಲಿ ಹೆಚ್ಚುವರಿ ಬಾಳೆಹಣ್ಣನ್ನು ಪಡೆಯೋದಕ್ಕೆ ತ್ಯಾಗ ಮಾಡುವಂತಹ ಮಾವಿನ ಹಣ್ಣಿನ ಪ್ರಮಾಣ ಕಡಿಮೆ ಆಗುತ್ತೆ. ಸೊ ಇನ್ನೂ ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ, ಒಂದು ವಸ್ತುವನ್ನು ಹೆಚ್ಚುವರಿಯಾಗಿ ಪಡೆಯೋದಕ್ಕೆ ಮತ್ತೊಂದು ವಸ್ತುವನ್ನು ಪ್ರಾರಂಭದಲ್ಲಿ ಒಂದು 5 ತ್ಯಾಗ ಮಾಡ್ತಾರೆ ಅಂತ ತಿಳ್ಕೊಳ್ಳಿ. ನೆಕ್ಸ್ಟು ಮತ್ತೊಂದು ವಸ್ತುವನ್ನು ಹೆಚ್ಚುವರಿಯಾಗಿ ಪಡೆಯೋದಕ್ಕೆ ಎರಡನೇ ವಸ್ತುವನ್ನು ಹೆಚ್ಚುವರಿಯಾಗಿ ಪಡೆಯೋದಕ್ಕೆ 3 ವಸ್ತುಗಳನ್ನು ತ್ಯಾಗ ಮಾಡ್ತಾನೆ. ಮೂರನೇ ವಸ್ತುವನ್ನು ಹೆಚ್ಚುವರಿಯಾಗಿ ಪಡೆಯೋದಕ್ಕೆ 2 ತ್ಯಾಗ ಮಾಡ್ತಾನೆ. ನೆಕ್ಸ್ಟು 1 ಹೆಚ್ಚುವರಿಯಾಗಿ ಪಡೆಯೋದಕ್ಕೆ 1 ತ್ಯಾಗ ಮಾಡ್ತಾನೆ. ಈ ಪರಿಕಲ್ಪನೆ ಏನು ತಿಳಿಸುತ್ತೆ ಅಂತಂದರೆ, ಒಂದು ವಸ್ತುವನ್ನು ಹೆಚ್ಚುವರಿಯಾಗಿ ಪಡೆಯೋದಕ್ಕೆ ಮತ್ತೊಂದು ವಸ್ತುವಿನ ತ್ಯಾಗವನ್ನು ಮಾಡ್ತಕ್ಕಂಥ ಪ್ರಮಾಣ ಇಳಿಮುಖ ಆಗ್ತಾ ಬರುತ್ತೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ಬೋದು. ನೆಕ್ಸ್ಟು ಮತ್ತೊಂದು ಪರಿಕಲ್ಪನೆ ಯಾವುದು ಅಂತಂದರೆ, ಬಿಂಬಕಗಳು ಮತ್ತು ಬಿಂಬಕದ ಸಂಬಂಧಗಳು. ಕಳೆದ ತರಗತಿಯಲ್ಲಿ ಬಿಂಬಕದ ಕ್ರಿಯಾವಲಂಬಿ ಸಂಬಂಧದ ಬಗ್ಗೆ ತಿಳ್ಕೊಂಡಿದ್ದೀವಿ. ಈ ಬಿಂಬಕದ ಕ್ರಿಯಾವಲಂಬಿ ಸಂಬಂಧಕ್ಕೆ ಸಂಬಂಧಿಸಿದಂತೆ ಬರುವಂತಹ ಹಲವಾರು ಅಂಶಗಳು ಯಾವ್ಯಾವು ಅಂತಂದರೆ, ಬಿಂಬಕಗಳು ಮತ್ತು ಬಿಂಬಕದ ಸಂಬಂಧದ ನಡುವೆ ಇರತಕ್ಕಂಥ ಹಲವಾರು ಅಂಶಗಳನ್ನು ಪರಿಗಣಿಸ್ತೇವೆ. ಅದರಲ್ಲಿ ಮೊದಲನೇದಾಗಿ ಸ್ಥಿರಾಂಕ, ಕಾನ್ಸ್ಟೆಂಟ್. ಏನು ಹಾಗಂದರೆ ಸ್ಥಿರಾಂಕ ಅಂತಂದರೆ ಏನು ಅಂತಂದರೆ, ಆರ್ಥಿಕ ಚಟುವಟಿಕೆಗಳನ್ನು ವಿಶ್ಲೇಷಣೆ ಮಾಡುವಾಗ ಬದಲಾವಣೆ ಆಗದೇ ಇರುವಂತಹ ಸಂಖ್ಯೆಯನ್ನು ಸ್ಥಿರಾಂಕ ಎಂದು ಕರೆಯುತ್ತೇವೆ. ಅಥವಾ ಯಾವುದೇ ಒಂದು ಸಮಸ್ಯೆಯ ಉದ್ದಕ್ಕೂ ಅಥವಾ ವಿಶ್ಲೇಷಣೆಯುದ್ದಕ್ಕೂ ಬದಲಾಗದಿರುವ ಸ್ಥಿರ ಸಂಖ್ಯಾ ಮೌಲ್ಯವನ್ನು ಸ್ಥಿರಾಂಕ ಎಂದು ಕರೆಯುತ್ತೇವೆ. ಸಾಮಾನ್ಯವಾಗಿ ಅರ್ಥಶಾಸ್ತ್ರದಲ್ಲಿ ಎ, ಬಿ, ಸಿ, ಕೆ ಮುಂತಾದವುಗಳನ್ನು ಸ್ಥಿರಾಂಕ ಅಂತೇಳಿ ಸೂಚಿಸ್ತಕ್ಕಂಥದ್ದನ್ನು ಸಾಮಾನ್ಯವಾಗಿ ಕಾಣ್ತೀವಿ. ಈ ಸ್ಥಿರಾಂಕಗಳಲ್ಲಿ ಸಾಮಾನ್ಯವಾಗಿ 2 ವಿಧಗಳನ್ನು ಕಾಣ್ಬೋದು, ಒಂದು ನಿರಪೇಕ್ಷ ಸ್ಥಿರಾಂಕ, ಮತ್ತೊಂದು ನಿರಂಕುಶ ಸ್ಥಿರಾಂಕಗಳು ಅಂತೇಳಿ. ಆತ್ಮೀಯ ವಿದ್ಯಾರ್ಥಿಗಳೀಗ ಸ್ಥಿರಾಂಕ ಅಂತಂದರೆ ಏನು ಅಂತೇಳಿ ನಿಮ್ಗೆ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೀನಿ. ಏನು ಸ್ಥಿರಾಂಕ ಅಂತಂದರೆ ಅಂದರೆ, ಆರ್ಥಿಕ ಚಟುವಟಿಕೆಯ ವಿಶ್ಲೇಷಣೆಯಲ್ಲಿ ಯಾವುದೇ ಬದಲಾವಣೆಗೆ ಒಳಪಡದೇ ಇರುವಂತಹ ಸಂಖ್ಯೆಯನ್ನು ಸ್ಥಿರಾಂಕ ಅಂತೇಳಿ ಕರಿತೀವಿ. ಅಂದರೆ ಯಾವುದೇ ಒಂದು ಸಮಸ್ಯೆಯ ವಿಶ್ಲೇಷಣೆಯುದ್ದಕ್ಕೂ ಬದಲಾಗದೇ ಇರುವಂತಹ ಸ್ಥಿರ ಸಂಖ್ಯೆಯ ಮೌಲ್ಯವನ್ನು ಸ್ಥಿರಾಂಕ ಎಂದು ಕರೆಯಲಾಗುತ್ತದೆ. ಇದರಲ್ಲಿ ಬರುವಂತಹ 2 ವಿಧಗಳು ಯಾವ್ಯಾವು ಎಂದರೆ, ನಿರಪೇಕ್ಷ ಸ್ಥಿರಾಂಕ, ನಿರಂಕುಶ ಸ್ಥಿರಾಂಕಗಳು. ನಿರಪೇಕ್ಷ ಸ್ಥಿರಾಂಕಗಳ ಬಗ್ಗೆ ಮೊದಲನೇದಾಗಿ ತಿಳ್ಕೊಳ್ಳೋಣ. ಅಬ್ಸಲ್ಯೂಟ್ ಕಾನ್ಸ್ಟೆಂಟ್ಸ್, ಅಬ್ಸಲ್ಯೂಟ್ ಕಾನ್ಸ್ಟೆಂಟ್ಸ್ ಅಥವಾ ನಿರಪೇಕ್ಷ ಸ್ಥಿರಾಂಕಗಳು ಎಂದರೆ ಏನು ಅಂದರೆ, ಎಲ್ಲ ಸಂದರ್ಭಗಳಲ್ಲೂ ಒಂದೇ ಮೌಲ್ಯವನ್ನು ಪಡೆದುಕೊಳ್ಳುವ ಸ್ಥಿರಾಂಕಗಳನ್ನು ನಿರಪೇಕ್ಷ ಸ್ಥಿರಾಂಕಗಳೆಂದು ಕರೆಯುತ್ತೇವೆ. ಇವುಗಳನ್ನು ಸಾಮಾನ್ಯವಾಗಿ ಸಂಖ್ಯೆಗಳಲ್ಲಿ ವ್ಯಕ್ತಪಡಿಸ್ತೇವೆ. ಉದಾಹರಣೆಗೆ ಇಂಗ್ಲೀಷ್ ಅಕ್ಷರಮಾಲೆಯಲ್ಲಿ ಬರುವಂತಹ ಸ್ಮಾಲ್ ಅಕ್ಷರ ಎ ಇಸ್ ಈಕ್ವಲ್ ಟು 25, ಬಿ ಇಸ್ ಈಕ್ವಲ್ ಟು -600, ಸಿ ಇಸ್ ಈಕ್ವಲ್ ಟು 700, ಕೆ ಇಸ್ ಈಕ್ವಲ್ ಟು -5. ಹೀಗೆ ಎ, ಬಿ, ಸಿ, ಕೆ ಇಂತಹ ಸ್ಥಿರಾಂಕಗಳಿಗೆ ಒಂದು ಸ್ಥಿರವಾದಂತಹ ಮೌಲ್ಯವನ್ನು ನಿರ್ಧರಿಸ್ತಕ್ಕಂಥದ್ದನ್ನು ನಿರಪೇಕ್ಷ ಸ್ಥಿರಾಂಕ ಅಂತೇಳಿ ಕರಿತೇವೆ. ನೆಕ್ಸ್ಟ್ 2 ಪರಿಗಣಿಸುವಂತಹ ನಿರಂಕುಶ ಸ್ಥಿರಾಂಕಗಳು ಎಂದರೆ, ನಿರಂಕುಶ ಸ್ಥಿರಾಂಕಗಳು ಆರ್ಬಿಟರಿ ಕಾನ್ಸ್ಟೆಂಟ್ ಆರ್ ಪ್ಯಾರಾಮೀಟರ್ಸ್ ಅಂತಲೂ ಸಹ ಇವುಗಳನ್ನು ಕರಿತೇವೆ. ಒಂದು ಸಮಸ್ಯೆಯಿಂದ ಮತ್ತೊಂದು ಸಮಸ್ಯೆಗೆ ಬದಲಾವಣೆ ಹೊಂದಬಹುದಾದಂತಹ ಸ್ಥಿರಾಂಕಕ್ಕೆ ನಿರಂಕುಶ ಸ್ಥಿರಾಂಕಗಳು ಎನ್ನುತ್ತೇವೆ. ಅಥವಾ ನಿರಂಕುಶ ಸ್ಥಿರಾಂಕವು ಕೆಲವು ಸಂದರ್ಭಗಳಲ್ಲಿ ಮಾತ್ರ ಸ್ಥಿರವಾಗಿದ್ದು ಇನ್ನೂ ಕೆಲವು ಸಂದರ್ಭಗಳಲ್ಲಿ ಬದಲಾವಣೆಯಾಗುತ್ತಿರುತ್ತವೆ. ಅಂದರೆ ಒಂದು ಸಮಸ್ಯೆಯಿಂದ ಮತ್ತೊಂದು ಸಮಸ್ಯೆಗೆ ಬದಲಾಗಬಹುದಾದಂತಹ ಸಂಖ್ಯೆಗಳನ್ನು ನಿರಂಕುಶ ಸ್ಥಿರಾಂಕ ಅಥವಾ ಪ್ಯಾರಾಮೀಟರ್ ಎಂದು ಕರೆಯಲಾಗುತ್ತದೆ. ಉದಾಹರಣೆಗೆ, ಯಾವ ಸಂದರ್ಭಗಳಲ್ಲಿ ಇದನ್ನು ಬಳಕೆ ಮಾಡಿಕೊಳ್ತೀವಿ ಅಂತಂದರೆ, ಒಬ್ಬ ಅನುಭೋಗಿಯ ಅನುಭೋಗದ ಪ್ರಮಾಣವನ್ನು ತಿಳಿಸಬೇಕಾದಂಥ ಸಂದರ್ಭದಲ್ಲಿ. ಒಂದು ಸಂದರ್ಭದಲ್ಲಿ ಒಂದು ಅನುಭೋಗದ ಪ್ರಮಾಣ ಇದ್ದರೆ ಮತ್ತೊಂದು ಸಂದರ್ಭದಲ್ಲಿ ಮತ್ತೊಂದು ಪ್ರಮಾಣದ ಅನುಭೋಗದ ಪ್ರಮಾಣವನ್ನು ವ್ಯಕ್ತಪಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ಒಬ್ಬ ವ್ಯಕ್ತಿಯ ಖರ್ಚುಗಳನ್ನು ಮಾಪನ ಮಾಡೋದಕ್ಕೆ, ಒಬ್ಬ ವ್ಯಕ್ತಿಯ ಆದಾಯವನ್ನು ತಿಳಿಸೋದಕ್ಕೆ, ಅನುಭೋಗಿಯ ಸೀಮಾಂತ ಅನುಭೋಗವನ್ನು ತಿಳಿಸೋದಕ್ಕೆ ಈ ಪರಿಕಲ್ಪನೆಯನ್ನು ಬಳಕೆ ಮಾಡ್ಕೊಳ್ತೀವಿ ಎಂಬುದನ್ನು ತಿಳ್ಕೊಳ್ಬಹುದು. ನೆಕ್ಸ್ಟ್, ಚಲಕಗಳು, ವೇರಿಯಬಲ್ಸ್. ಚಲಕಗಳು ಎಂದರೆ ಏನು ಅಂದರೆ, ಬದಲಾಗುವ ಆರ್ಥಿಕ ಅಂಶಗಳನ್ನು ಸಾಮಾನ್ಯವಾಗಿ ಚಲಕಗಳು ಎನ್ನುತ್ತೇವೆ. ಅಥವಾ ಒಂದು ಸಮಸ್ಯೆಯ ನಿರ್ದಿಷ್ಟ ವಿಶ್ಲೇಷಣೆಯಲ್ಲಿ ಯಾವ ಪರಿಮಾಣಗಳು ಬೇರೆ ಬೇರೆ ಮೌಲ್ಯವನ್ನು ಪಡೆದುಕೊಳ್ಳುತ್ತವೆಯೋ ಅವುಗಳನ್ನು ಚಲಕಗಳೆಂದು ಕರೆಯುತ್ತೇವೆ. ಅರ್ಥಶಾಸ್ತ್ರದಲ್ಲಿ ಸಾಮಾನ್ಯವಾಗಿ ಬರ್ತಕ್ಕಂತಹ ಚಲಕಗಳು ಯಾವೆಂದರೆ, ಸರಕಿನ ಬೆಲೆ, ಆದಾಯ, ವೆಚ್ಚ, ಲಾಭ, ಬೇಡಿಕೆ, ಪೂರೈಕೆ, ಮಾರಾಟ ಮೊದಲಾದವುಗಳನ್ನು ಚಲಕ ಎಂದು ಪರಿಗಣಿಸಬಹುದು. ಉದಾಹರಣೆಗೆ, ವೈ ಈಸ್ ಈಕ್ವಲ್ 2x + 1. ಇಲ್ಲಿ ಎಕ್ಸ್ ಎಂಬುದು ಚಲಕವಾಗಿದೆ, ಆದ್ದರಿಂದ ಎಕ್ಸ್ನಲ್ಲಿ ಬದಲಾವಣೆಯಾದರೆ ವೈನ ಬೆಲೆಯಲ್ಲಿ ಬದಲಾವಣೆಯಾಗುತ್ತದೆ. ಎಕ್ಸ್ ಎಂಬುದು ಸ್ವತಂತ್ರ ಚಲಕವಾಗಿರುತ್ತದೆ, ವೈ ಎಂಬುದು ಅವಲಂಬಿ ಚಲಕವಾಗಿರುತ್ತದೆ. ಅಂದರೆ ಎಕ್ಸ್ನ ಮೌಲ್ಯದಲ್ಲಿ ಬದಲಾವಣೆಯಾದ ಸಂದರ್ಭದಲ್ಲಿ ವೈನ ಮೌಲ್ಯದಲ್ಲಿ ಬದಲಾವಣೆ ಏರ್ಪಡುತ್ತದೆ ಎಂಬುದನ್ನು ಸಾಮಾನ್ಯವಾಗಿ ತಿಳ್ಕೊಳ್ಬೋದು. ವಿದ್ಯಾರ್ಥಿಗಳೇ, ಈಗ ತಮಗೆಲ್ಲ ಗೊತ್ತಿರುತ್ತೆ ಯಾವುದನ್ನು ನಾವು ಸ್ವತಂತ್ರ ಚಲಕ ಅಂತೇಳಿ ಕರಿತೀವಿ, ಯಾವುದನ್ನು ನಾವು ಅವಲಂಬಿ ಚಲಕ ಅಂತೇಳಿ ಕರಿತೀವಿ ಅಂತೇಳಿ. ವೈ ಎಂಬುದು ಅವಲಂಬಿ ಚಲಕವಾಗಿರುತ್ತೆ, ಎಕ್ಸ್ ಎಂಬುದು ಸ್ವತಂತ್ರ ಚಲಕವಾಗಿರುತ್ತದೆ. ಉದಾಹರಣೆಗೆ, ವೈ ಎಂಬುದು ಒಂದು ವಸ್ತುವಿನ ಬೇಡಿಕೆ ಅಂತೇಳಿ ಪರಿಗಣಿಸಿದರೆ, ಎಕ್ಸನ್ನು ಆ ಸರಕಿನ ಬೆಲೆ ಎಂದು ಪರಿಗಣಿಸಿದಾಗ ಎಕ್ಸ್ನ ಬದಲಾವಣೆಯಿಂದ ವೈನ ಮೌಲ್ಯದಲ್ಲಿ ಬದಲಾವಣೆಯಾಗುತ್ತದೆ. ಅಂದರೆ ಯಾವುದೇ ಒಂದು ವಸ್ತುವಿನ ಬೆಲೆಯಲ್ಲಿ ಬದಲಾವಣೆಯಾದಾಗ ಆ ವಸ್ತುವಿನ ಬೆಲೆಯಲ್ಲಿನ ಬದಲಾವಣೆಗನುಗುಣವಾಗಿ ವಸ್ತುವಿನ ಬೇಡಿಕೆ ಪ್ರಮಾಣದಲ್ಲಿ ಬದಲಾವಣೆ ಏರ್ಪಡುತ್ತದೆ. ಈ ಚಲಕಗಳಲ್ಲಿ ಸಾಮಾನ್ಯವಾಗಿ ಎರಡು ವಿಧಗಳನ್ನು ಕಾಣ್ತೇವೆ, ಒಂದು ಅವಲಂಬಿ ಚಲಕ, ಮತ್ತೊಂದು ಸ್ವತಂತ್ರ ಚಲಕ, ಡಿಪೆಂಡೆಂಟ್ ವೇರಿಯಬಲ್ಸ್ ಆ್ಯಂಡ್ ಇಂಡಿಪೆಂಡೆಂಟ್ ವೇರಿಯಬಲ್ಸ್. ಅವಲಂಬಿ ಚಲಕ ಅಂದರೇನು ಅಂದರೆ, ಯಾವುದೇ ಸಮೀಕರಣದಲ್ಲಿ ಒಂದು ಚಲ ಮತ್ತೊಂದು ಚಲವನ್ನು ಅವಲಂಬಿಸಿರುತ್ತದೆಯೋ ಅದನ್ನು ಅವಲಂಬಿ ಚಲಕವೆಂದು ಕರೆಯುತ್ತೇವೆ, ಡಿಪೆಂಡೆಂಟ್ ವೇರಿಯಬಲ್ ಅಂತೇಳಿ ಕರಿತೀವಿ. ಈಗಾಗಲೇ ತಿಳ್ಕೊಂಡಂತೆ ಬೇಡಿಕೆ ಅವಲಂಬಿ ಚಲಕ ಆಗಿರುತ್ತೆ, ಬೇಡಿಕೆಯನ್ನು ನಿರ್ಧರಿಸುವಂತಹ ಎಕ್ಸ್ ಸ್ವತಂತ್ರ ಚಲಕವಾಗಿರುತ್ತದೆ. ಇದನ್ನು ಸಮೀಕರಣದ ರೂಪದಲ್ಲಿ ಹೇಳುವುದಾದರೆ, ವೈ ಈಸ್ ಈಕ್ವಲ್ f(x) ಎಂದಾಗ ವೈ ಎಂಬುದು ಅವಲಂಬಿ ಚಲಕವಾಗಿರುತ್ತದೆ, ಎಕ್ಸ್ ಎಂಬುದು ಸ್ವತಂತ್ರ ಚಲಕವಾಗಿರುತ್ತದೆ. ಹಾಗಾಗಿ ಸ್ವತಂತ್ರ ಚಲಕದಲ್ಲಿ ಬದಲಾವಣೆಯಾದಾಗ ಅವಲಂಬಿ ಚಲಕದಲ್ಲಿ ಬದಲಾವಣೆಯಾಗುತ್ತದೆ. ಸ್ವತಂತ್ರ ಚಲಕ ಎಂದರೆ ಯಾವುದೇ ಸಮೀಕರಣದಲ್ಲಿ ಯಾವ ಒಂದು ಚಲ ಮತ್ತೊಂದು ಚಲವನ್ನು ಅವಲಂಬಿಸಿರುವುದಿಲ್ಲವೋ ಅಂತಹ ಚಲಕವನ್ನು ಸ್ವತಂತ್ರ ಚಲಕವೆಂದು ಕರೆಯಲಾಗುತ್ತದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಈಗ ಅವಲಂಬಿ ಚಲಕ ಮತ್ತು ಸ್ವತಂತ್ರ ಚಲಕ ಎಂದರೇನು ಎಂಬುದು ನಿಮಗೆ ಈಗಾಗಲೇ ತಿಳಿದಿರುತ್ತೆ. ಅವಲಂಬಿ ಚಲಕ ಅಂದರೆ ಒಂದು ಚಲಕ ಮತ್ತೊಂದು ಚಲಕವನ್ನು ಅವಲಂಬನೆ ಆಗಿರುತ್ತೆ, ಅದನ್ನು ಅವಲಂಬಿ ಚಲಕ ಅಂತೇಳಿ ಪರಿಗಣಿಸ್ತೇವೆ. ಸ್ವತಂತ್ರ ಚಲಕವೆಂದರೆ ಆ ಚಲಕ ಯಾವುದೇ ಸಮೀಕರಣದಲ್ಲಿ ಯಾವ ಒಂದು ಚಲಕ ಮತ್ತೊಂದು ಚಲಕವನ್ನು ಅವಲಂಬಿಸಿರುವುದಿಲ್ಲವೋ ಅದನ್ನು ಸ್ವತಂತ್ರ ಚಲಕ ಎಂದು ಕರೆಯುತ್ತೇವೆ. ಉದಾಹರಣೆಗೆ, ವೈ ಈಸ್ ಈಕ್ವಲ್ f(x). ಎಕ್ಸ್ ಎಂಬುದು ಸ್ವತಂತ್ರ ಚಲಕ, ವೈ ಎಂಬುದು ಅವಲಂಬಿ ಚಲಕ ಅಂತೇಳಿ ಪರಿಗಣಿಸ್ತೇವೆ. ಉದಾಹರಣೆಗೆ, ವೈ ಇಸ್ ಈಕ್ವಲ್ 5x ಪ್ಲಸ್ 3 ಎಂಬ ಸಮೀಕರಣದಲ್ಲಿ ಎಕ್ಸ್ನ ಬೆಲೆಯು 1 ಆದಾಗ ವೈನ ಬೆಲೆಯು ಯಾವ ರೀತಿ ನಿರ್ಧಾರವಾಗುತ್ತದೆ ಎಂದರೆ ವೈ ಈಸ್ ಈಕ್ವಲ್ಡ್ 5 × 1 ಪ್ಲಸ್ 3. ವೈ ಈಸ್ ಈಕ್ವಲ್ಡ್ 5 × 1 ಆದಾಗ 5 ಒಂದರಿಂದ ಗುಣಿಸಿದಾಗ 5 ಬರುತ್ತೆ ಪ್ಲಸ್ 3. ವೈ ಈಸ್ ಈಕ್ವಲ್ ಟು 8, ವೈನ ಮೌಲ್ಯ 8 ಎಂದು ಪರಿಗಣಿಸಬಹುದು. ಎಕ್ಸ್ ಈಸ್ ಈಕ್ವಲ್ಡ್ 2 ಆದಾಗ ವೈ ಈಸ್ ಈಕ್ವಲ್ಡ್ 5 × 2 ಪ್ಲಸ್ 3, ಅಂದರೆ 5 2 ಗುಣಿಸಿದಾಗ ವೈ ಈಸ್ ಈಕ್ವಲ್ಡ್ 10 ಪ್ಲಸ್ 3, ಅಂದರೆ ವೈ ಈಸ್ ಈಕ್ವಲ್ ಟು 10 + 3 ಎಂದಾಗ 13 ಆಗುತ್ತದೆ. ಅಂದರೆ ಎಕ್ಸ್ನ ಬೆಲೆ 2 ಇದ್ದಾಗ ವೈನ ಬೆಲೆ 13 ಇರುತ್ತದೆ. ನಂತರ ಬರುವಂತಹ ಮತ್ತೊಂದು ಅಂಶ ಯಾವುದು ಅಂದರೆ ಅಸತತ ಮತ್ತು ಸತತ ಚಲಗಳು, ಡಿಸ್ಕ್ರೀಟ್ ಆ್ಯಂಡ್ ಕಂಟಿನ್ಯೂಯಸ್ ವೇರಿಯಬಲ್ಸ್. ಅಸತತ ಮತ್ತು ಸತತ ಚಲಗಳು. ಮೊದಲನೇದಾಗಿ ಅಸತತ ಚಲಕ ಎಂದರೆ ಯಾವುದೇ ಒಂದು ಚಲಕವು ನೀಡಲಾದ ಮೌಲ್ಯಗಳ ವರ್ಗಾಂತರದಲ್ಲಿ ಮಿತ ಸಂಖ್ಯೆಯ ಮೌಲ್ಯಗಳನ್ನು ಪಡೆದುಕೊಂಡರೆ ಅದು ಅಸತತ ಚಲ ಎಂದು ಕರೆಯಲಾಗುತ್ತದೆ. ಉದಾಹರಣೆಗೆ 2 4 ಮೌಲ್ಯಗಳ ವರ್ಗಾಂತರದಲ್ಲಿ 2 ಮತ್ತು 4 ಆಗಿದ್ದಾಗ ಮಾತ್ರ ಅದನ್ನು 2 ಮತ್ತು 4 ಮೌಲ್ಯಗಳನ್ನು ಅಸತತ ಚಲಕಗಳು ಪಡೆದುಕೊಳ್ಳುತ್ತವೆ. ಅಂದರೆ ಯಾವುದೇ ಒಂದು ಚಲಕ ನೀಡಲಾದ ಮೌಲ್ಯಗಳ ವರ್ಗಾಂತರದಲ್ಲಿ ಯಾವುದೇ ಮೌಲ್ಯವನ್ನು ಹೊಂದಬಹುದಾದರೆ ಅದನ್ನು ಸತತ ಚಲ ಎಂದು ಕರೆಯಲಾಗುತ್ತದೆ, ಹಾಗೂ ಸತತ ಚಲಗಳು ದಶಮಾಂಶ ಮೌಲ್ಯಗಳನ್ನು ಪಡೆದುಕೊಳ್ಳುವುದುಂಟು. ಉದಾಹರಣೆಗೆ 2 ಮತ್ತು 4, 2 ಮತ್ತು 4 ಮಧ್ಯೆ ಇರುವ ದಶಾಂಶಗಳನ್ನು ಪರಿಗಣಿಸಲ್ಪಡುತ್ತವೆ. ಏನು ದಶಾಂಶಗಳು ಅಂದರೆ ಏನು ಅಂತಂದರೆ 2 ಮತ್ತು 4 ಸಂಖ್ಯೆಯ ಮಧ್ಯೆ ಬರುವಂತಹ ಎಲ್ಲ ಅಂಶಗಳನ್ನು ಪರಿಗಣಿಸುವುದಂತಂದನ್ನು ಸತತ ಚಲಕಗಳು ಅಂತೇಳಿ ಕರಿತೀವಿ. ಉದಾಹರಣೆಗೆ 2.1, 2.2, 2.3, 2.6, 2.8, 3.0, 3.2, 3.4, 3.6, 3.9, ಹೀಗೆ 2 ಮತ್ತು 4 ಸಂಖ್ಯೆಯ ಮಧ್ಯದಲ್ಲಿ ಬರುವಂತಹ ಎಲ್ಲ ದಶಾಂಶಗಳನ್ನು ಪರಿಗಣಿಸುವಂತಹದ್ದನ್ನು ಸತತ ಚಲಕ ಅಂತೇಳಿ ಕರಿತೀವಿ ಅಂತಕ್ಕಂಥದ್ದು. ನಂತರದಲ್ಲಿ ಸಮೀಕರಣಗಳ ಬಗ್ಗೆ ತಿಳ್ಕೊಳ್ಳೋಣ. ಸಮೀಕರಣಗಳನ್ನು ಆಂಗ್ಲ ಭಾಷೆಯಲ್ಲಿ ಈಕ್ವೇಷನ್ಸ್ ಅಂತೇಳಿ ಕರಿತೀವಿ. ಸಮೀಕರಣಗಳು ಅಂದರೆ 2 ಅಥವಾ 2 ಹೆಚ್ಚಿನ ಚಲಗಳ ನಡುವಿನ ಸಂಬಂಧವನ್ನು ಅಥವಾ ಸಂದರ್ಭವನ್ನು ವಿವರಿಸುವ ಬಿಂಬಕಕ್ಕೆ ಸಮೀಕರಣ ಎನ್ನುತ್ತೇವೆ. ಈ ಸಮೀಕರಣಗಳು ಆರ್ಥಿಕ ಪರಿಣಾಮಗಳ ನಡುವಿನ ಸಂಬಂಧವನ್ನು ಸಮೀಕರಣದ ರೂಪದಲ್ಲಿ ವ್ಯಕ್ತಪಡಿಸುತ್ತದೆ. 2 ಬೀಜಗಣಿತ ಶಬ್ದಗಳ ಸಮೂಹಗಳ ಸಮಾನತೆಯೇ ಸಮೀಕರಣ ಅಂತೇಳಿ ಭಾವಿಸ್ತೇವೆ. ಮತ್ತೊಮ್ಮೆ ಯಾವುದನ್ನು ಸಮೀಕರಣ ಅಂತೇಳಿ ಕರಿತೀವಿ ಅಂದರೆ 2 ಬೀಜಗಣಿತ ಶಬ್ದಗಳ ಸಮೂಹಗಳ ಸಮಾನತೆಯ ಸಮೀಕರಣವಾಗಿದೆ. ಅಂದರೆ 2 ಬೀಜಗಣಿತದ ಶಬ್ದಗಳ ಸಮೂಹಗಳ ನಡುವೆ ಸಮಾನತೆ ಇರಬೇಕು. ಉದಾಹರಣೆಗೆ 1.x ಪ್ಲಸ್ 2 = 17, ಅಂದರೆ 17 ಎಂಬುದು 1.x ಪ್ಲಸ್ 2 ಇವುಗಳ ಮೌಲ್ಯಕ್ಕೆ ಸಮವಾಗಿರುತ್ತದೆ ಎಂದು ಅರ್ಥ. ನೆಕ್ಸ್ಟು ನಿತ್ಯ ಸಮೀಕರಣ. ನಿತ್ಯ ಸಮೀಕರಣ ಎಂದರೆ ಒಂದು ಸಮೀಕರಣದ ಅವಲಂಬಿ ಚಲಕಗಳ ಮೌಲ್ಯಗಳು ಸ್ವತಂತ್ರ ಚಲಕಗಳ ಮೌಲ್ಯಗಳಿಗೆ ಎಲ್ಲ ಸಂದರ್ಭಗಳಲ್ಲೂ ಸರಿಸಮವನ್ನಾಗಿದ್ದರೆ ಅದನ್ನು ನಿತ್ಯ ಸಮೀಕರಣಗಳು ಎಂದು ಕರೀತೇವೆ. ಅಂದರೆ 6 + 6 = 12, 6 + 6 = 12, 6 + 6 ಎಂದರೂ ಒಂದೇ ಮೌಲ್ಯ, = 12 ಎಂದರೂ ಒಂದೇ ಮೌಲ್ಯ. ಮತ್ತೊಂದು ರೀತಿಯಲ್ಲಿ 7x = 5x + 2x, 7x ಮೌಲ್ಯ 5x + 2x ಮೌಲ್ಯಕ್ಕೆ ಸಮವಾಗಿರುತ್ತದೆ ಎಂದು ಅರ್ಥ. ಅಂದರೆ ನಿತ್ಯ ಸಮೀಕರಣ ಅಂತಕ್ಕಂಥದ್ದು ಐಡೆಂಟಿಟಿ ಅಂತಕ್ಕಂಥದ್ದು ಒಂದು ಚಲಕದ ಮೌಲ್ಯ ಮತ್ತೊಂದು ಚಲಕದ ಮೌಲ್ಯಕ್ಕೆ ಸರಿಸಮಾನಾಗಿದ್ದರೆ ಅದನ್ನು ನಿತ್ಯ ಸಮೀಕರಣ ಅಂತೇಳಿ ಪರಿಗಣಿಸಬಹುದು. ನೆಕ್ಸ್ಟು ಬಿಂಬಕದ ಪ್ರಕಾರಗಳು. ಕಳೆದ ತರಗತಿಯಲ್ಲಿ ಬಿಂಬಕಗಳ ಬಗ್ಗೆ ತಿಳ್ಕೊಂಡಿದ್ದೇವೆ. ಸರಳ ರೇಖಾ ಬಿಂಬಕ ಅಂದರೆ ಲೀನಿಯರ್ ಫಂಕ್ಷನ್ಸ್. ಬಿಂಬಕದಲ್ಲಿನ ಚಲಕಗಳ ನಡುವಿನ ಸಂಬಂಧವನ್ನು ರೇಖಾಚಿತ್ರದ ಮೂಲಕವಾಗಿ ವ್ಯಕ್ತಪಡಿಸಿದಾಗ ದೊರೆಯುವಂತಹ ರೇಖೆಯು ಸರಳ ರೇಖೆಯಾಗಿದ್ದರೆ ಅದನ್ನು ಸರಳ ರೇಖಾ ಬಿಂಬಕ ಎಂದು ಕರೆಯುತ್ತೇವೆ. ಇದಕ್ಕೆ ಉದಾಹರಣೆ ಎಂದರೆ ಬೇಡಿಕೆಯ ನಿಯಮ ಅಥವಾ ಪೂರೈಕೆಯ ನಿಯಮ ಅಥವಾ ಬೇಡಿಕೆಯ ಪರಿಪೂರ್ಣ ಅಸ್ಥಿತಿಸ್ಥಾಪಕತ್ವ ಮತ್ತು ಬೇಡಿಕೆಯ ಪರಿಪೂರ್ಣ ಸ್ಥಿತಿಸ್ಥಾಪಕತ್ವವನ್ನು ಉದಾಹರಣೆಯಾಗಿ ಕೊಡಬಹುದು. ನೆಕ್ಸ್ಟು ವರ್ಗೀಯ ಅಥವಾ ಕ್ವಾಡ್ರ್ಯಾಟ್ರಿಕ್ ಸಮೀಕರಣಗಳು. ವರ್ಗೀಯ ಅಥವಾ ಕ್ವಾಡ್ರ್ಯಾಟ್ರಿಕ್ ಸಮೀಕರಣಗಳು ಕ್ವಾಡ್ರ್ಯಾಟ್ರಿಕ್ ಫಂಕ್ಷನ್ಸ್ ಅಂತೇಳಿ ಕರಿತೇವೆ. ಅಂದರೆ ಯಾವುದೇ ಸಮೀಕರಣದಲ್ಲಿ ಎಕ್ಸ್ನ ಗರಿಷ್ಠ ಘಾತ 2 ಆಗಿದ್ದಾಗ ಎಕ್ಸ್ ಸ್ಕ್ವಯರ್ ಅಂತೇಳಿ ಕರಿತೀವಿ, ಆಗಿದ್ದಾಗ ಬಿಂಬಕವು ಕ್ವಾಡ್ರ್ಯಾಟಿಕ್ ಬಿಂಬಕವೆನಿಸಿಕೊಳ್ಳುತ್ತದೆ. ಉದಾಹರಣೆಗೆ ವೈ ಈಸ್ ಈಕ್ವಲ್ ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ. ಅಂದರೆ ವೈ ಈಸ್ ಈಕ್ವಲ್ ಎ ಎಕ್ಸ್ ಎಕ್ಸ್ನ ಘಾತ 2 ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ. ಇದನ್ನು ಕ್ವಾಡ್ರ್ಯಾಟಿಕ್ ಬಿಂಬಕದ ಸಾರ್ವತ್ರಿಕ ರೂಪ ಅಂತೇಳಿ ಪರಿಗಣಿಸ್ತೇವೆ. ಮೇಲಿನ ಸಮೀಕರಣದಲ್ಲಿ ಎಕ್ಸ್ ಮತ್ತು ವೈಗಳ ಚಲಕಗಳಾಗಿದ್ದು ಎ ಬಿ ಸಿ ಇವುಗಳು ಸ್ಥಿರಾಂಕಗಳಾಗಿವೆ. ಅಂದರೆ ಎನ ಮೌಲ್ಯ 3, ಬಿನ ಮೌಲ್ಯ 7, ಸಿನ ಮೌಲ್ಯ 5 ಆದರೆ ಈ ಸಮೀಕರಣದಲ್ಲಿ ಹೇಗೆ ತಿಳಿಸಬಹುದೆಂದರೆ ವೈ ಈಸ್ ಈಕ್ವಲ್ 3 ಎಕ್ಸ್ ಸ್ಕ್ವಯರ್ 3 ಎಕ್ಸ್ 3 ಎಕ್ಸ್ನ ಘಾತ 2 ಪ್ಲಸ್ 7 ಎಕ್ಸ್ ಪ್ಲಸ್ 5 ಎಂದು. ಮತ್ತೊಮ್ಮೆ ವೈ ಈಸ್ ಈಕ್ವಲ್ 3 ಎಕ್ಸ್ನ ಘಾತ 2 ಪ್ಲಸ್ 7 ಎಕ್ಸ್ ಪ್ಲಸ್ 5 ಈ ರೀತಿಯಾಗಿ ತಿಳಿಸಬಹುದು. ಸೊ ಇಲ್ಲಿಯವರೆಗೆ ಬಿಂಬಕ ಮತ್ತು ಬಿಂಬಕಗಳ ನಡುವಿನ ಸಂಬಂಧಗಳನ್ನು ತಿಳ್ಕೊಂಡಿದ್ದೀವಿ ಆತ್ಮೀಯ ವಿದ್ಯಾರ್ಥಿಗಳೇ. ನಂತರದಲ್ಲಿ ನಾವು ಸಂಖ್ಯಾ ಪದ್ಧತಿಗಳ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ನಂಬರ್ ಸಿಸ್ಟಮ್ಸ್. ನಂಬರ್ ಸಿಸ್ಟಮ್ಸ್ ಅಂತಕ್ಕಂಥದ್ದು ಎಣಿಕೆಯೊಡನೆ ಅರ್ಥಶಾಸ್ತ್ರದಲ್ಲಿ ಅಭಿವೃದ್ಧಿಯಾಗಿದ್ದುಂಟು. ಅಂದರೆ ಎಣಿಕೆಗೆ ಸಂಖ್ಯಾ ಪದ್ಧತಿಯು ಸಹಾಯ ಮಾಡಿದೆ ಅಂತಕ್ಕಂಥದ್ದನ್ನು ಪರಿಗಣಿಸಬಹುದು. ಪ್ರಾಚೀನ ಕಾಲದ ಮಾನವನಿಗೆ ಸಂಖ್ಯಾಶಾಸ್ತ್ರ ಅಥವಾ ಗಣಿತಶಾಸ್ತ್ರದ ಅಥವಾ ಸಂಖ್ಯಾಶಾಸ್ತ್ರದ ಅಗತ್ಯತೆ ಹೆಚ್ಚಾಗಿ ಇರಲಿಲ್ಲ. ತನ್ನ ಬಳಿ ಹೊಂದಿದ್ದಂತಹ ವಸ್ತುಗಳನ್ನು ಎಣಿಕೆಯನ್ನು ಸುಲಭವಾಗಿ ಮಾಡೋದಕ್ಕೋಸ್ಕರವಾಗಿ ತನ್ನ ಕೈಬೆರಳುಗಳನ್ನು ಉಪಯೋಗಿಸ್ತಾ ಇದ್ದ ಅಂತಕ್ಕಂಥದ್ದನ್ನು ಸಾಮಾನ್ಯವಾಗಿ ಗಮನಿಸಬಹುದು. 1, 2, 3 ಈ ರೀತಿಯಾಗಿ ಎಣಿಕೆಯನ್ನು ಮಾಡುತ್ತಿದ್ದಂತಹ ಪರಿಭಾಷೆ ಸಾಮಾನ್ಯವಾಗಿ ರೂಢಿಯಲ್ಲಿತ್ತು. ಸೊ ಅನೇಕ ವರ್ಷಗಳು ಉರುಳಿದಂತೆ ಅಥವಾ ಕಾಲ ಗತಿಸಿದಂತೆ ಮನುಷ್ಯನಲ್ಲಿ ನಾಗರಿಕತೆ ಅಭಿವೃದ್ಧಿ ಹೊಂದಿದಂತೆ ವಿವಿಧ ದೇಶಗಳು ತಮ್ಮದೇ ಆದಂಥ ಎಣಿಕೆ ಪದ್ಧತಿಗಳನ್ನು ಅಳವಡಿಸಿಕೊಳ್ಳೋದಕ್ಕೆ ಪ್ರಾರಂಭವನ್ನು ಮಾಡಿದವು. ಭಾರತದಲ್ಲಿಯೂ ಸಹ ಹೊಸ ಪದ್ಧತಿಯನ್ನು ಅನ್ವೇಷಣೆಯನ್ನು ಮಾಡಲಾಯಿತು. ಅದನ್ನು ಹಿಂದೂ ಸಾಂಖ್ಯಿಕ ಪದ್ಧತಿ, ಹಿಂದೂ ನ್ಯೂಮರಿಕಲ್ ಸಿಸ್ಟಮ್ ಎಂದು ಕರೆಯಲಾಗುತ್ತದೆ. 9 ಸಂಖ್ಯೆಗಳ ಅಂದರೆ ಸೊನ್ನೆಯನ್ನು ಒಳಗೊಂಡಂತೆ ವಿಶೇಷ ಲಕ್ಷಣವನ್ನು ಈ ಪದ್ಧತಿಯು ಹೊಂದಿತ್ತು. ಹಿಂದೂ ಸಾಂಖ್ಯಿಕ ಪದ್ಧತಿ ಸಂಖ್ಯೆಗಳನ್ನು 1, 2, 3, 4 ಹೀಗೆ ಕರೆಯುವುದು ರೂಢಿಯಲ್ಲಿತ್ತು. ಈ ರೂಢಿಯ ಕ್ರಮವಾಗಿ ಅಭಿವೃದ್ಧಿಯಾದಂತಹ ಎಣಿಕೆ ಸಂಖ್ಯೆಗಳನ್ನು ಸ್ವಾಭಾವಿಕ ಸಂಖ್ಯೆಗಳು ಎಂದು ಕರೆಯಲಾಗುತ್ತಿತ್ತು. ಅಂದರೆ ಪೈಥಾಗೊರಸ್ರವರು ತಿಳಿಸಿರುವಂತೆ ಸ್ವಾಭಾವಿಕ ಸಂಖ್ಯೆಗಳ ಮಹತ್ವ ಹೇಗಿತ್ತು ಎಂದರೆ ಸ್ವಾಭಾವಿಕ ಸಂಖ್ಯೆಗಳು ಈಗಾಗಲೇ ತಿಳಿದುಕೊಂಡಂತೆ ಎಣಿಕೆಯ ಮಾಪನವಾಗಿ ಹುಟ್ಟಿದ್ದಂಥದ್ದನ್ನು ಗಮನಿಸ್ಬೋದು. ಅಂದರೆ 1, 2, 3, 4, 5 ಹೀಗೆ ಕರಿತಕ್ಕಂತಹ ಸಂಖ್ಯೆಗಳನ್ನು ಸಾಮಾನ್ಯವಾಗಿ ಸ್ವಾಭಾವಿಕ ಸಂಖ್ಯೆಗಳು ಅಂತೇಳಿ ಕರಿತೀವಿ. ಇದರ ಮಹತ್ವವನ್ನು ಪೈಥಾಗೊರಸ್ರವರು ಹೇಗೆ ಹೇಳ್ತಾರೆ ಅಂತಂದರೆ, ಸಂಖ್ಯೆಗಳು ವಿಶ್ವವನ್ನು ಆಳುತ್ತವೆ, ನಂಬರ್ಸ್ ರೂಲ್ ದಿ ವರ್ಲ್ಡ್ ಎಂಬ ಬಹಳ ಹಿಂದಿನ ಕಾಲದಲ್ಲಿಯೇ ತಮ್ಮ ಅನಿಸಿಕೆಯನ್ನು ನೀಡಿರ್ತಕ್ಕಂಥದ್ದನ್ನು ಗಮನಿಸ್ಬೋದು. ದೇವರು ಲಿಯೋಫರ್ಡ್ ಕ್ರೋನಿಕರ್ರವರು ತಿಳಿಸಿರುವಂತೆ ದೇವರು ಸ್ವಾಭಾವಿಕ ಸಂಖ್ಯೆಗಳನ್ನು ಸೃಷ್ಟಿಸಿದ್ದಾನೆ, ನಾವು ಉಳಿದ ಸಂಖ್ಯೆಗಳನ್ನು ಮಾಡಿರುವೆವು ಎಂದು ತಿಳಿಸಿದ್ದಾರೆ. ಅಂದರೆ ಗಾಡ್ ಕ್ರಿಯೇಟೆಡ್ ದಿ ನ್ಯಾಚುರಲ್ ನಂಬರ್ಸ್, ವಿ ಡಿಡ್ ದಿ ರೆಸ್ಟ್. ಅಂದರೆ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳ ಗಣವನ್ನು ಎನ್ ಇಂದ ರೂಪಿಸಲಾಗುವುದು. ಉದಾಹರಣೆಗೆ ಎನ್ ಈಸ್ ಈಕ್ವಲ್ ಪುಷ್ಪವರ್ಣ 1, 2, 3, 4 ಹೀಗೆ ಮುಂದುವರಿಯುತ್ತೆ, ಕೊನೆಯಲ್ಲಿ ಪುಷ್ಪವರ್ಣ. ಸೊ ಇವುಗಳನ್ನು ಸ್ವಾಭಾವಿಕ ಸಂಖ್ಯೆಗಳು ಅಂತೇಳಿ ಕರಿತೇವೆ. ನೆಕ್ಸ್ಟು ಪೂರ್ಣಾಂಕಗಳು, ಇಂಟಿಗ್ರೆಸ್. ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಗೂ ಋಣಸಂಖ್ಯೆಯ ರೂಪ ನೀಡಬಹುದು. 1, 2, 3, 4, 5 ಎಂಬ ಸ್ವಾಭಾವಿಕ ಸಂಖ್ಯೆಗಳನ್ನು -1, -2, -3, -4, -5 ಹೀಗೆ ಮುಂದುವರಿಸ್ತಾ ಬರೀಬೋದು. 1, 2, 3, 4, 5 ಇವುಗಳನ್ನು ಧನ ಪೂರ್ಣಾಂಕಗಳು. ಯಾವುದು ಋಣ ಸಂಖ್ಯೆಗಳನ್ನು ಬರಿತೀವೋ ಅವುಗಳನ್ನು ಋಣ ಪೂರ್ಣಾಂಕಗಳು ಅಂತೇಳಿ ಕರಿತೀವಿ. ಉದಾಹರಣೆಗೆ -1, -2, -3, -4, -5 ಇವುಗಳನ್ನು ಋಣ ಪೂರ್ಣಾಂಕ ಅಂತೇಳಿ ಕರಿತೀವಿ. 1, 2, 3, 4, 5 ಇವುಗಳನ್ನು ಧನಪೂರ್ಣಾಂಕ ಎಂದು ಕರೆಯುತ್ತೇವೆ. ಶೂನ್ಯ ಮತ್ತು ಎಲ್ಲ ಧನಪೂರ್ಣಾಂಕಗಳನ್ನು ಹೊಂದಿರುವ ಗಣವನ್ನು ಪೂರ್ಣಾಂಕಗಳು ಎನ್ನುತ್ತೇವೆ. ಈ ಪೂರ್ಣಾಂಕಗಳ ಗಣವನ್ನು ಐನಿಂದ ಸೂಚಿಸಲಾಗುತ್ತದೆ. ಶೂನ್ಯವನ್ನು ಒಳಗೊಂಡಂತೆ ಯಾವುದೇ ಸಂಖ್ಯೆಗಳನ್ನು ಒಳಗೊಂಡಿರತಕ್ಕಂತಹ ಪೂರ್ಣಾಂಕ ಗಣವನ್ನು ಐನಿಂದ ಸೂಚಿಸಲಾಗುತ್ತದೆ. ಉದಾಹರಣೆಗೆ ಐ ಈಸ್ ಈಕ್ವಲ್ ಪುಷ್ಪವರ್ಣ -3, -2, -1, -1, -2, -3 ಹೀಗೆ ಮುಂದುವರಿಸುತ್ತಾ ಕೊನೆಯಲ್ಲಿ ಪೂರ್ಣಾಂಕವನ್ನು ಕ್ಲೋಸ್ ಮಾಡಬೇಕಾಗುತ್ತೆ. ಎ ಮತ್ತು ಬಿಗಳು ಧನ ಪೂರ್ಣಾಂಕಗಳಾಗಿದ್ದು ಬಿಯು ಎಯಿಂದ ಭಾಗವಾದರೆ ಎಯನ್ನು ಬಿಯ ಅಪವರ್ತನವೆನ್ನುವರು. ಅಂದರೆ ಎಯನ್ನು ಬಿಯ ಅಪವರ್ತನವೆನ್ನುವರು. ಭಾಗಲಬ್ಧವು ಧನ ಪೂರ್ಣಾಂಕವು ಮತ್ತು ಶೇಷವು ಶೂನ್ಯವೂ ಆಗಿರುತ್ತದೆ. ಈ ಸಂಖ್ಯೆಗಳಲ್ಲಿ ಬರ್ತಕ್ಕಂತಹ ವಿಧಗಳು ಯಾವ್ಯಾವು ಅಂದರೆ, ಒಂದು ಸಮಸಂಖ್ಯೆಗಳು, ಮತ್ತೊಂದು ಬೆಸ ಸಂಖ್ಯೆಗಳು. ಈವನ್ ನಂಬರ್ಸ್ ಅಂತೇಳಿ ಕರಿತೀವಿ. ಸಮಸಂಖ್ಯೆಗಳು ಎಂದರೆ ಈವನ್ ನಂಬರ್ಸ್, ಅಂದರೆ ಎರಡನ್ನು ಅಪವರ್ತನವಾಗಿ ಹೊಂದಿರುವ ಸಂಖ್ಯೆಯನ್ನು ಸಮಸಂಖ್ಯೆಗಳು ಎಂದು ಕರೆಯಲಾಗುತ್ತದೆ. ಉದಾಹರಣೆಗೆ ಎರಡರಿಂದ ಭಾಗಿಸಲು ಬರುವಂತಹ ಸಂಖ್ಯೆಗಳನ್ನು ಸಮಸಂಖ್ಯೆಗಳು ಅಂತೇಳಿ ಕರಿತೀವಿ. 2, 4, 6, 8, 10, 12 ಇಂತಹ ಸಂಖ್ಯೆಗಳನ್ನು ಸಮಸಂಖ್ಯೆ ಅಂತೇಳಿ ಕರಿತೀವಿ. ಬೆಸ ಸಂಖ್ಯೆಗಳನ್ನು ಆ್ಯಡ್ ನಂಬರ್ಸ್ ಅಂತೇಳಿ ಕರಿತೀವಿ. ಎರಡನ್ನು ಅಪವರ್ತನವಾಗಿ ಹೊಂದಿಲ್ಲದ ಸಂಖ್ಯೆಯನ್ನು ಬೆಸ ಸಂಖ್ಯೆಗಳು ಎಂದು ಕರೆಯುತ್ತೇವೆ. ಉದಾಹರಣೆಗೆ 1, 3, 5, 7, 9, 11, 13, 15 ಹೀಗೆ ಇವುಗಳನ್ನು ಬೆಸ ಸಂಖ್ಯೆ ಅಂತೇಳಿ ಕರೆಯಬಹುದು. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ಸಂಚಿಕೆಯನ್ನು ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
ಇದುವರೆಗೆ ಬಾನುಲಿ ಪಾಠ ಕೇಳಿದಿರಿ. ನಡೆಸಿಕೊಟ್ಟವರು ತುಮಕೂರಿನ ಶ್ರೀದೇವಿ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಸುರೇಶ್ ಸಿ. ನಿರ್ಮಾಣ ರೇಡಿಯೋ ಸಿದ್ಧಾರ್ಥ 90.8 FM, ಶ್ರೀ ಸಿದ್ಧಾರ್ಥ ಮಾಧ್ಯಮ ಅಧ್ಯಯನ ಕೇಂದ್ರ, SSIT ಕ್ಯಾಂಪಸ್, ಮರಳೂರು, ತುಮಕೂರು. ಈ ಬಾನುಲಿ ಪಾಠದ ಮುಖ್ಯ ಸಂಯೋಜಕರು ಪ್ರೊಫೆಸರ್ ಎನ್ ಉಷಾರಾಣಿ, ನಿರ್ವಹಣೆ ಡಾಕ್ಟರ್ ಬಿಟಿ ಮುದ್ದೇಶ್ ಮತ್ತು ಶಿವಾಜಿ ಗಣೇಶನ್, ನಿರ್ಮಾಣ ಮೇಲ್ವಿಚಾರಣೆ ಧ್ವನಿ ಮುದ್ರಣ ರಶ್ಮಿ ಅಮ್ಮೆಂಬಳ, ಸಂಕಲನ ವಿನುತ್ ಟಿ ಕೆ.